ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರ ಮತ್ತು ಪಾಪಿಗಳು. ಪ್ರಿಯ ಕೇಳುಗರೆ, ನಾವು ಕಳೆದ ಸಂಚಿಕೆಯಿಂದ ಈ ದೇವದರ್ಶನ ಗುಡಾರದ ವಿಚಾರವಾಗಿ ನಾವು ಕಲಿತುಕೊಂಡು ಬರುವವರಾಗಿದ್ದೇವೆ. ಈ ದಿನದಲ್ಲೂ ಸಹ ನಾವು ದೇವದರ್ಶನ ಗುಡಾರದಲ್ಲಿ ದುಷ್ಟತ್ವ ಅಥವಾ ಪಾಪಿಗಳು ಕೆಟ್ಟ ಕಾರ್ಯವನ್ನು ಮಾಡ್ತಕ್ಕಂತಹ ಅನೇಕ ದುಷ್ಕೃತ್ಯಗಳಲ್ಲಿ ನಡೀತಕ್ಕಂಥ ಜನಗಳ ಒಂದು ನಾಶನದ ಬಗ್ಗೆ ಈ ದಿನದಲ್ಲಿ ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ಅದನ್ನು ನಾವು ಧ್ಯಾನಿಸುವುದಕ್ಕೂ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಾವು ನಿನ್ನ ವಾಕ್ಯವನ್ನು ಧ್ಯಾನಿಸಲು ಹೋಗುವವರಾಗಿದ್ದೇವೆ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರಲಿ ಸ್ವಾಮಿ. ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸಲು ಹೋಗುವಾಗ ನೀನು ಆತ್ಮನ ಮುಖಾಂತರವಾಗಿ ಮಾತನಾಡು. ಪರಿಶುದ್ಧಾತ್ಮನು ನಮ್ಮ ಸಂಗಡ ನೆಲೆಗೊಂಡು ಆತನು ಸಕಲ ಸತ್ಯದ ಕಡೆಗೆ ನಡೆಸುವುದರ ಮೂಲಕವಾಗಿ ಪಾಪಿಗಳ ನಾಶನ ಯಾವಾಗ ಎಂಬುದನ್ನು ದೇವದರ್ಶನ ಗುಡಾರದ ಮುಖಾಂತರವಾಗಿ ನಾವು ಅರಿತುಕೊಂಡು ನಮ್ಮನ್ನು ನಾವು ಪರಿಶುದ್ಧಪಡಿಸಿಕೊಂಡು ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗುವ ಹಾಗೆ ನಮ್ಮ ಹೃದಯಗಳನ್ನು ತೆರೆ, ನಮ್ಮನ್ನು ಅಭಿಷೇಕಿಸು, ಆಶೀರ್ವದಿಸು. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಈ ಪ್ರಪಂಚದಲ್ಲಿ ದುಷ್ಟರನ್ನು ನೋಡಿ, ಈ ದುಷ್ಟರು ಪ್ರತಿನಿತ್ಯ ಅನೇಕ ಕೆಟ್ಟ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಆದರೂ ಸಹ ಅವರು ಎಲ್ಲ ವಿಚಾರಗಳಲ್ಲಿಯೂ ಅಭಿವೃದ್ಧಿ ಹೊಂದುವವರಾಗಿದ್ದಾರೆ. ಈ ರೀತಿಯ ಕಾರ್ಯವನ್ನು ನೋಡಿದಂತಹ ನೀತಿವಂತರು, ಒಳ್ಳೆಯ ವ್ಯಕ್ತಿಗಳು ಹೇಳುವವರಾಗಿದ್ದಾರೆ, ಇವರಿಗೆ ಕೊನೆಯೇ ಇಲ್ಲವೋ, ಅನೇಕ ದುಷ್ಕೃತ್ಯಗಳನ್ನು ಮಾಡಿದಾಗಲೂ ಸಹ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿ ಹೊಂದುತ್ತಾರಲ್ಲ ಅನ್ನುವಂತಹ ಆ ಒಂದು ಕಿಚ್ಚು ಬರತಕ್ಕಂಥದ್ದಾಗಿದೆ. ಇದೇ ರೀತಿಯಾದಂತಹ ಅನುಭವ ಕೀರ್ತನೆಗಾರನಾದಂತಹ ಆಸೇಫನಿಗೂ ಇತ್ತು. ಆತನು ಇದಕ್ಕೆ ಉತ್ತರವನ್ನು ಎಲ್ಲಿ ಕಂಡುಕೊಂಡನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವುದಾದರೆ, ಕೀರ್ತನೆ 73:3 ವಚನದಿಂದ ನಾವು ಓದುವುದಾದರೆ ಅಲ್ಲಿ ಈ ರೀತಿಯಾಗಿ ತಿಳಿಸುವಂತೆವನಾಗಿದ್ದಾನೆ. ದುಷ್ಟರ ಅಭಿವೃದ್ಧಿಯನ್ನು ನೋಡಿದಾಗ ಮೂರ್ಖರ ಮೇಲೆ ಹೊಟ್ಟೆ ಕೀಚುಪಟ್ಟನು. ಆಸಾಫನು ಅವನ ಒಂದು ಜೀವಿತದಲ್ಲಿ ಅನೇಕ ದುಷ್ಟ ಕಾರ್ಯಗಳಲ್ಲಿ ನಡೆದಂಥ ವ್ಯಕ್ತಿಗಳು ಅಭಿವೃದ್ಧಿ ಹೊಂದುವುದನ್ನು ನೋಡಿದಾಗ ಆತನಿಗೆ ಒಂದು ಹೊಟ್ಟೆ ಕೀಚು ಬಂತು. ಏನು, ನೀತಿವಂತರು ಈ ಲೋಕದಲ್ಲಿ ಪ್ರತಿನಿತ್ಯ ಅನೇಕ ಕಷ್ಟಗಳನ್ನ ಅನುಭವಿಸ್ತಕ್ಕಂಥವರಾಗಿದ್ದಾರೆ, ಆದರೆ ದುಷ್ಟರು ಪ್ರತಿನಿತ್ಯ ಅಭಿವೃದ್ಧಿ ಹೊಂದತಕ್ಕಂಥವರಾಗಿದ್ದಾರಲ್ಲ, ಇದು ಹೇಗೆ ಎಂಬುದಾಗಿ ಅವನಿಗೆ ಒಂದು ವ್ಯಥೆ ಮನಸ್ಸಿನಲ್ಲಿ ಬಂತು. ಆದರೆ ಅವರ ಅವನತಿಯನ್ನು, ಅವರ ಒಂದು ನಾಶನವನ್ನು ಅವನು ಯಾವ ರೀತಿಯಲ್ಲಿ ಕಂಡುಕೊಂಡನು ಎಂಬುದಾಗಿ ತನ್ನ ಕೀರ್ತನೆಯಲ್ಲಿ ಮುಂದೆ ತಿಳಿಸುವಂತೆವನಾಗಿದ್ದಾನೆ. ಕೀರ್ತನೆ 73:16-17 ವಚನವನ್ನು ಓದುವುದಾದರೆ ಅಲ್ಲಿ ಈ ರೀತಿಯಾಗಿ ತಿಳಿಸುವಂಥವನಾಗಿದ್ದಾನೆ. ಇದನ್ನು ತಿಳಿದುಕೊಳ್ಳುವುದಕ್ಕೆ ನಾನು ಯೋಚಿಸಿದಾಗ, ಯಾವುದನ್ನು ತಿಳಿದುಕೊಳ್ಳುವುದಕ್ಕಾಗ, ದುಷ್ಟರ ಅಭಿವೃದ್ಧಿಯನ್ನು, ಅವರ ನಾಶನವನ್ನು ತಿಳಿದುಕೊಳ್ಳಲು ಅವನು ಯೋಚಿಸುತ್ತಿದ್ದನು. ಅಂಥ ಸಂದರ್ಭದಲ್ಲಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ನಾನು ದೇವರ ಪರಿಶುದ್ಧ ಸ್ಥಳಕ್ಕೆ ಬರುವವರೆಗೆ ಅದು ನನ್ನ ದೃಷ್ಟಿಗೆ ಕಷ್ಟವಾಯಿತು, ಅವರ ಅಂತ್ಯವನ್ನು ಗ್ರಹಿಸಿಕೊಂಡೆ ಎಂಬುದಾಗಿ ತಿಳಿಸುವಂತೆವನಾಗಿದ್ದಾನೆ. ಅವನು ದೇವರ ಪರಿಶುದ್ಧ ಸ್ಥಳಕ್ಕೆ ಹೋಗುವುದಕ್ಕಿಂತ ಮೊದಲು ಅವರ ಅಭಿವೃದ್ಧಿಯನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಟನು. ಯಾವಾಗ ಇವರ ಅವನತಿ ಎಂಬುದಾಗಿ ಭಾವಿಸುವಂತೆವನಾಗಿದ್ದನು. ಆದರೆ ಯಾವಾಗ ಅವನು ದೇವರ ಪರಿಶುದ್ಧ ಸ್ಥಳಕ್ಕೆ ಹೋಗ್ತಕ್ಕಂಥವನಾಗಿದ್ದಾನು, ಯಾವಾಗ ದೇವರ ಆಲಯಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೋ, ಆ ಪರಿಶುದ್ಧ ಸ್ಥಳದಲ್ಲಿ ಅವನಿಗೆ ಅರ್ಥವಾಗ್ತಕ್ಕಂಥದ್ದಾಗಿದೆ ಈ ಒಂದು ದುಷ್ಟತ್ವದ ನಾಶ, ಪಾಪಿಗಳ ನಾಶ, ಸೈತಾನನ ನಾಶದ ವಿಚಾರವಾಗಿ ಅವನು ತಿಳಿದುಕೊಳ್ಳುವಂಥವನಾಗಿದ್ದಾನೆ. ಅನೇಕ ಸಂದರ್ಭದಲ್ಲಿ ನಾವು ದೇವದರ್ಶನ ಗುಡಾರ ಎಂಬುದಾಗಿ ಹೇಳುವಾಗ, ದೇವದರ್ಶನ ಗುಡಾರ ಒಬ್ಬ ಪಾಪಿಯನ್ನು ಬದಲಾಯಿಸಿ ಅವನನ್ನು ಪರಿಶುದ್ಧ ಮಾಡಿಸಿ ಅವನನ್ನು ನಡೆಸುವಂಥದ್ದಾಗಿದೆ. ಆದರೆ ಅದೇ ಸಮಯದಲ್ಲಿ ಒಬ್ಬ ಪಾಪಿ ತಾನು ಮನತಿರುಗಲಿಲ್ಲ ಎಂದರೆ, ಒಬ್ಬ ಪಾಪಿ ತಾನು ದುಷ್ಟತ್ವದಲ್ಲಿ ಜೀವಿಸಿ ಪಾಪದಲ್ಲಿ ಜೀವಿಸುತ್ತಿದ್ದಾನೆ ಅಂದರೆ ಅವನ ನಾಶನದ ಬಗ್ಗೆಯೂ ಸಹ ಈ ದೇವದರ್ಶನ ಗುಡಾರ ತಿಳಿಸುವಂತಾಗಿದೆ. ಕೇವಲ ಪಾಪಿಗಳು ಮನತಿರುಗಿ ನೀತಿವಂತರಾಗುವಂಥ ವಿಚಾರ ಮಾತ್ರ ಅಲ್ಲ, ಒಬ್ಬ ಪಾಪಿ ಮನತಿರುಗದೆ ಹೋದಾಗ ಅವನಿಗೆ ಬರತಕ್ಕಂಥ ನಾಶನದ ಬಗ್ಗೆಯೂ ಸಹ ಈ ದೇವದರ್ಶನ ಗುಡಾರ ತಿಳಿಸ್ತಕ್ಕಂಥದ್ದಾಗಿದೆ. ದೇವದರ್ಶನ ಗುಡಾರ ನೀತಿವಂತರ ರಕ್ಷಣೆ ಮಾತ್ರವಲ್ಲ, ಈ ಪ್ರಪಂಚದ ಹಂತದಲ್ಲಿ ಪಾಪಿಗಳಿಗೆ ಆಗುವಂತಹ ಒಂದು ದೊಡ್ಡ ಅನಾಹುತದ ಬಗ್ಗೆ ತಿಳಿಸುವಂಥದ್ದಾಗಿದೆ. ಆದರೆ ಯಾವಾಗ ಪಾಪಿಗಳು ನಾಶವಾಗುತ್ತಾರೆ ಅಂದರೆ ಯಾವಾಗ ಸೈತಾನನು ನಾಶವಾಗ್ತಕ್ಕಂಥವನಾಗಿದ್ದಾನೋ ಆವಾಗ ಪಾಪಿಗಳು ನಾಶವಾಗ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಪಾಪಕ್ಕೆ ತಂದ, ಪಾಪಕ್ಕೆ ಮೂಲ ಕಾರಣ ತಂದೆಯು ಯಾರೆಂದರೆ ಅದು ಸೈತಾನ. ಸೈತಾನನು ನಾಶವಾದರೆ ಪಾಪ ನಾಶವಾದಂತೆ, ಪಾಪ ನಾಶವಾದರೆ ಪಾಪಿಗಳು ಈ ಲೋಕದಲ್ಲಿ ನಾಶವಾದಂತೆ. ದೇವರು ಮೋಶೆಗೆ ದೇವದರ್ಶನ ಗುಡಾರವನ್ನು ನಿರ್ಮಿಸುವಾಗೆ ಹೇಳಿದರು. ಈ ದೇವದರ್ಶನ ಗುಡಾರ ಒಬ್ಬ ವ್ಯಕ್ತಿಯ ಪಾಪವನ್ನು ಮಾತ್ರ ಶುದ್ಧೀಕರಿಸುತ್ತಿರಲಿಲ್ಲ, ಆ ಒಂದು ಮಹಾದೋಷ ಪರಿಹಾರಕ ದಿನದಲ್ಲಿ ಇಡೀ ಇಸ್ರಾಯೇಲ್ ಪಾಳವನ್ನೇ ಅದು ಶುದ್ಧೀಕರಿಸತಕ್ಕಂಥದ್ದಾಗಿತ್ತು. ಇಡೀ ಇಸ್ರಾಯೇಲ್ ಜನಗಳ ಎಲ್ಲರ ಪಾಪವನ್ನು ಅದು ಶುದ್ಧೀಕರಿಸತಕ್ಕಂಥದ್ದಾಗಿತ್ತು. ಅಷ್ಟೊಂದು ಬಲವುಳ್ಳಂತಹ ವಿಚಾರ ಈ ದೇವದರ್ಶನ ಗುಡಾರ ಆಗಿತ್ತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರತಿಯೊಬ್ಬ ಪಾಪಿಯು ತಾನು ಮಾಡಿದಂತಹ ಪಾಪಕ್ಕೋಸ್ಕರ, ವೈಯಕ್ತಿಕ ಪಾಪಕ್ಕಾಗಿ ಒಂದು ಕುರಿಮರಿಯನ್ನು ಬಲಿಸಲಿಸಬೇಕಾಗಿತ್ತು. ಅವನು ಮಾಡ್ತಕ್ಕಂಥ ಪ್ರತಿ ಒಂದು ಪಾಪಕ್ಕೂ ಸಹ ಪ್ರತಿ ಒಂದು ಕುರಿಮರಿಯನ್ನು ಸಲ್ಲಿಸಬೇಕಾಗಿತ್ತು. ಉದಾಹರಣೆಗೆ ಒಂದು ಪಾಳ್ಯದಲ್ಲಿ 5,000 ಜನರು ಇದ್ದಾರೆ ಎಂಬುದಾಗಿ ಹೇಳಿದಾಗ 5,000 ಜನರು ಸಹ ತಮ್ಮ ಪಾಪಗಳಿಗಾಗಿ ಹಾಡನ್ನು, ಕುರಿಮರಿಯನ್ನು ಅಥವಾ ಪಾರಿವಾಳವನ್ನು ತಂದು ಬಲಿಸಲಿಸಬೇಕಾಗಿತ್ತು. ಇದು ದೇವದರ್ಶನ ಗುಡಾರದಲ್ಲಿ ಪ್ರತಿನಿತ್ಯವೂ ನಡೆಯುವಂತಹ ಒಂದು ಕಾರ್ಯವಾಗಿತ್ತು. ದೇವದರ್ಶನ ಗುಡಾರದಲ್ಲಿ ಅವರು ಬಂದು ಪಾಪಗಳನ್ನ ಹರಕೆ ಮಾಡಿ ತಮ್ಮ ಪಾಪಗಳಿಂದ ಶುದ್ಧಿ ಮಾಡಿಕೊಂಡು ಹೋಗುತ್ತಿದ್ದರು. ಆದರೆ ಮಹಾದೋಷ ಪರಿಹಾರಕ ದಿನದಲ್ಲಿ ಇಡೀ ಪಾಳ್ಯವನ್ನೇ ಶುದ್ಧೀಕರಿಸುವ ದಿನ ಆ ದಿನವಾಗಿತ್ತು. ಒಬ್ಬ ಪಾಪಿ ತನ್ನ ಪಾಪಗಳನ್ನು ಹರಿಕೆ ಮಾಡಿ ಶುದ್ಧಿ ಮಾಡಿಕೊಳ್ಳಿಕ್ಕೆ ದೇವರು ಇಸ್ರಾಯೇಲ್ ಜನರಿಗೆ ನೀಡುವಂತಹ ಒಂದು ಸಮಯ ಅವಕಾಶ ಅದು 7ನೇ ತಿಂಗಳಿನ 10ನೇ ದಿನದವರೆಗಾಗಿತ್ತು. ಆ 7ನೇ ತಿಂಗಳಿನ 10ನೇ ದಿನಕ್ಕೂ ಮೊದಲು ಅವರು ತಮ್ಮ ಎಲ್ಲ ಪಾಪಗಳನ್ನು ದೇವದರ್ಶನ ಗುಡಾರಕ್ಕೆ ತಂದು ಒಪ್ಪಿಸಬೇಕಾಗಿತ್ತು. ತಮ್ಮ ಪಾಪಗಳಿಗೆ ಬಲಿಯನ್ನು ಸಲ್ಲಿಸಿ ಅವರು ಶುದ್ಧಿ ಮಾಡಿಕೊಳ್ಳಬೇಕಾಗಿತ್ತು. ಯಾಕೆಂದರೆ 7ನೇ ತಿಂಗಳು 10ನೇ ದಿನದಲ್ಲಿ ಇಡೀ ಪರ್ಣಶಾಲೆ ಮತ್ತು ಇಡೀ ಪಾಳ್ಯವನ್ನೇ ಮಹಾಯಾಜಕನು ದೋಷ ಪರಿಹಾರಕ ದಿನದಲ್ಲಿ ಪ್ರಾಯಶ್ಚಿತ್ತ ಮಾಡಿ ಶುದ್ಧಿ ಮಾಡುವಂಥವನಾಗಿದ್ದನು. ಹೇಗೆ ಒಬ್ಬ ಪಾಪಿ ಪಾಪವನ್ನು ಸಮಿಸಲ್ಪಡುತ್ತಿತ್ತು ಎಂದರೆ, ಪಾಪಿಯು ಒಂದು ಕುರಿಮರಿಯನ್ನು ತಂದು ಅದರ ಮೇಲೆ ತನ್ನ ಕೈಗಳನ್ನು ಇಟ್ಟು ತನ್ನ ಪಾಪಗಳನ್ನು ಹರಿಕೆ ಮಾಡಿ ಬಲಿಸಲಿಸಬೇಕಾಗಿತ್ತು. ಆದರೆ ಆ ಕುರಿಮರಿ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು ಅಂದರೆ, ಆ ಕುರಿಮರಿ ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದ ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ಅದಕ್ಕೆ ನಾವು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಓದುವಂಥವರಾಗಿದ್ದೇವೆ. ಪ್ರಪಂಚಕ್ಕೆ ಅಸ್ಥಿವಾರವನ್ನು ಹಾಕುವುದಕ್ಕಿಂತ ಮೊದಲು ಕುರಿಮರಿ ವಧಿಸಲ್ಪಟ್ಟಿತು ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಹೇಗೆ ಕುರಿಮರಿ ಅಂಗಳದಲ್ಲಿ ಛೇದಿಸಲ್ಪಡುತ್ತಕ್ಕಂಥದ್ದಾಗಿತ್ತು ಅಂದರೆ, ಪರ್ಣಶಾಲೆಯಲ್ಲಿ ಮೊದಲನೇ ಭಾಗವಾದಂತಹ ಹೊರಾಂಗಣ ಅಥವಾ ಅಂಗಳದಲ್ಲಿ ಆ ಒಂದು ಬಲಿಯನ್ನು ಸಲ್ಲಿಸಲಾಗುತ್ತಿತ್ತು, ಅದೇ ರೀತಿಯಾಗಿ ಕ್ರಿಸ್ತನು ಸಹ ಊರಿನ ಹೊರಗೆ ಶಿಲುಬೆಗೆ ಹಾಕಲ್ಪಟ್ಟನು, ಶಿಲುಬೆಯಲ್ಲಿ ಮರಣ ಹೊಂದಿದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕುರಿಮರಿ ಬಲಿ ಸಲ್ಲಿಸಿದ ನಂತರ ಅದರ ರಕ್ತವನ್ನು ಯಾಜಕನು ತೆಗೆದುಕೊಂಡು ಹೋಗಿ ಪರಿಶುದ್ಧ ಸ್ಥಳದಲ್ಲಿ ಇರತಕ್ಕಂಥ ಆ ಪರದೆ ಮೇಲೆ ಚಿಮುಕಿಸುತ್ತಿದ್ದನು. ಅದೇ ರೀತಿಯಾಗಿ ಕ್ರಿಸ್ತನು ತನ್ನ ರಕ್ತದ ಮೂಲಕವಾಗಿ ಆ ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸುವವನಾಗಿದ್ದಾನೆ. ಯಾಕೆಂದರೆ ಆತನು ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ ಪರಲೋಕದಲ್ಲಿ. ಈಗ ಆತನು ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿ ನಮಗೋಸ್ಕರ ವಿಜ್ಞಾಪನೆಯನ್ನು ಮಾಡುವವನಾಗಿದ್ದಾನೆ. ಈ ಲೋಕದಲ್ಲಿ ಹೇಗೆ ಮಹಾಯಾಜಕನು ಇಸ್ರಾಯೇಲ್ ಜನರಿಗೂ ದೇವರಿಗೂ ಮಧ್ಯಸ್ಥಿಕನಾಗಿದ್ದನೋ ಅದೇ ರೀತಿಯಾಗಿ ಕ್ರಿಸ್ತನು ಸಹ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ. ಮಹಾದೋಷ ಪರಿಹಾರಕ ದಿನ ಎಂದರೆ 7ನೇ ತಿಂಗಳಿನ 10ನೇ ದಿನದಲ್ಲಿ ಏನು ನಡೆಯುತ್ತಿತ್ತು ಅಂದರೆ, ಯಾಜಕ ಕಂಡ 16ನೇ ಅಧ್ಯಾಯ 6-10 ನಾವು ಓದುವುದಾದರೆ ದೇವರ ವಾಕ್ಯ ಹೀಗೆ ತಿಳಿಸತಕ್ಕಂಥದ್ದಾಗಿದೆ. ಆರೋನನು ಮಹಾಯಾಜಕನಾಗಿದ್ದು ಅವನು 1 ವಾರಕ್ಕೆ ಮೊದಲು ದೇವದರ್ಶನ ಗುಡಾರದಲ್ಲಿ ಉಳಿದುಕೊಂಡು ತನಗೂ ತನ್ನ ಮನೆಯವರ ಪಾಪಗಳಿಗಾಗಿ 1 ಹೋರಿಯನ್ನ ಬಲಿಸಲಿಸಿ ಪ್ರಾಯಶ್ಚಿತ್ತ ಮಾಡಬೇಕು. ಮೊದಲು ಮಹಾಯಾಜಕ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಬೇಕು. ನಂತರ ಆರೋನನು 2 ಹಾಡುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನಂತರ 2 ಹಾಡುಗಳನ್ನು ಕರ್ತನ ಮುಂದೆ ನಿಲ್ಲಿಸಿ ಆ ಹಾಡುಗಳಿಗಾಗಿ ಚೀಟಿಯನ್ನು ಹಾಕಬೇಕು. ನಂತರ ಅದರಲ್ಲಿ ಯಾವುದು ಕರ್ತನಿಗೋಸ್ಕರ ಪಾಲಿಸಲಿ ಬೇಕಾದಂತಹ ದೇವರ ಹಾಡು, ಪಾಪದ ಪಶು ಎಂಬುದನ್ನು ಗುರುತಿಸಬೇಕು. ಇಲ್ಲಿ 2 ಹಾಡುಗಳನ್ನು, 1 ಕರ್ತನಿಗೋಸ್ಕರ ದೇವರ ಕುರಿಮರಿ ಅಥವಾ ದೇವರ ಹಾಡು, 2ನೇದಾಗಿ ಪಾಪದ ಪಶು ಅಜಜಾಲ ಎಂಬುದಾಗಿ ಇಬ್ರಿಯ ಭಾಷೆಯಲ್ಲಿ ಕರೀತಕ್ಕಂಥವರಾಗಿದ್ದಾರೆ, ಅಂದರೆ ಸೈತಾನನ ಕುರಿಮರಿ. ನಂತರ ದೇವರ ಹಾಡನ್ನು ಕರ್ತನಿಗೋಸ್ಕರ ಬಲಿ ಸಲ್ಲಿಸಬೇಕು. ತಾನು ಮಹಾಯಾಜಕನು ದೇವರ ಹಾಡಿನ ರಕ್ತವನ್ನು ತೆಗೆದುಕೊಂಡು ಇಡೀ ದೇವದರ್ಶನ ಗುಡಾರವನ್ನು ಶುದ್ಧಿಗೊಳಿಸಬೇಕು. ರಕ್ತದಿಂದ ಎಲ್ಲವನ್ನ ಶುದ್ಧೀಕರಿಸಬೇಕು. ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ, ಒಡಂಬಡಿಕೆ ಪೆಟ್ಟಿ, ಕೃಪಾಶಾಸನ ಎಲ್ಲದರ ಮೇಲೆ ರಕ್ತವನ್ನು ಚಿಮ್ಕಿಸಿ ಶುದ್ಧೀಕರಿಸಬೇಕು. ನಂತರ ಯಾಜಕನು ಇಡೀ ದೇವದರ್ಶನ ಗುಡಾರದ ಪಾಪವನ್ನು ತೆಗೆದುಕೊಂಡು ಬಂದು, ಅಂದರೆ ಇಡೀ ವರ್ಷದ ಇಸ್ರಾಯೇಲ್ ಜನರ ಪಾಪವನ್ನು ಶುದ್ಧೀಕರಿಸಿ ತೆಗೆದುಕೊಂಡು ಬಂದು ಪಾಪದ ಪಶು ಅಂದರೆ ಅಜಜಾಲ ಎಂದು ಹೇಳುವಂತಹ ಸೈತಾನನ ಆ ಒಂದು ಕುರಿಯ ಮೇಲೆ, ಸೈತಾನನ ಹಾಡಿನ ಮೇಲೆ ಮಹಾಯಾಜಕನು ತನ್ನ 2 ಕೈಗಳನ್ನು ಇಟ್ಟು ಇಡೀ ಪಾಪವನ್ನು ಸೈತಾನನ ಹಾಡಿನ ಮೇಲೆ ಹಾಕಬೇಕು. ಅನಂತರ ಸೈತಾನನ ಹಾಡನ್ನು, ಪಾಪದ ಪಶುವನ್ನು ಯಾಜಕರು, ಬಲಶಾಲಿಗಳಾದಂತಹ ಯಾಜಕರು ಆ ಕುರಿಯನ್ನು ತೆಗೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಿಡಬೇಕಾಗಿತ್ತು. ಈಗ ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು ಹೊತ್ತಿಕೊಳ್ಳುವಂಥವನಾಗಿದ್ದಾನೆ. ಆದರೆ ತಾನು ಮಹಾಯಾಜಕನಾಗಿ ತನ್ನ ಪಾಪಗಳನ್ನು ಹೊತ್ತಿಕೊಳ್ಳುವಂಥವನಾಗಿದ್ದಾನೆ. ಆದರೆ ಯೇಸು ಸ್ವಾಮಿ 2ನೇ ಸಾರಿ ಈ ಲೋಕಕ್ಕೆ ಬರುವಂಥವನಾಗಿದ್ದಾನೆ. 1000 ವರ್ಷದ ನಂತರ ಯೇಸು ಸ್ವಾಮಿ ಎಲ್ಲ ಪಾಪಗಳನ್ನು, ಪಾಪಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಸೈತಾನನ ಮೇಲೆ ಹಾಕಿ ಅವನನ್ನು ನಾಶನ ಮಾಡುವುದಕ್ಕೆ ಈ ಒಂದು ದೇವದರ್ಶನ ಗುಡಾರದಲ್ಲಿ ನಡೀತಕ್ಕಂಥ ಒಂದು ಕಾರ್ಯ ಛಾಯವಾಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ 4 ಕಾರ್ಯಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಮೊದಲನೇದಾಗಿ ದೇವರ ಹಾಡನ್ನು ಬಲಿ ಸಲ್ಲಿಸಬೇಕು. ದೇವರ ಹಾಡಿನ ರಕ್ತವನ್ನು ಮಹಾಯಾಜಕನು ತೆಗೆದುಕೊಂಡು ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಬೇಕು. ನಂತರ ಇಸ್ರಾಯೇಲ್ ಜನರಿಗೂ ದೇವದರ್ಶನ ಗುಡಾರಕ್ಕೂ ಮಹಾಯಾಜಕನು ಮಧ್ಯಸ್ಥಿಕೆ ವಹಿಸಿ ಪ್ರಾಯಶ್ಚಿತ್ತ ಮಾಡಬೇಕು. 4ನೇದು ಮಹಾಯಾಜಕನು ಇಡೀ ವರ್ಷದ ಪಾಪವನ್ನು ತೆಗೆದುಕೊಂಡು ಬಂದು ಪಾಪದ ಪಶು ಅಂದರೆ ಸೈತಾನನ ಹಾಡಿನ ಮೇಲೆ ಹಾಕಬೇಕು. ಈ 4 ಹಂತಗಳು ಬಹು ಮುಖ್ಯವಾದಂತಹ ಹಂತಗಳಾಗಿತ್ತು ಮಹಾದೋಷ ಪರಿಹಾರಕ ದಿನದಲ್ಲಿ. ಅಂದರೆ ಇಲ್ಲಿ ಪಾಪದ ಪಶು ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಿದೆವು. ಪಾಪದ ಪಶು ಸೈತಾನನನ್ನು ಸೂಚಿಸುವಂಥದ್ದಾಗಿತ್ತು. ದೇವದರ್ಶನ ಗುಡಾರದಲ್ಲಿ ಪಾಪಿಯ ಬಗ್ಗೆ ಮಾತ್ರವಲ್ಲ, ಪಾಪಕ್ಕೆಲ್ಲ ತಂದೆ, ಪಾಪಕ್ಕೆಲ್ಲ ಕಾರಣಕರ್ತನಾಗಿರ್ತಕ್ಕಂಥ ಸೈತಾನನ ಮೇಲೆ ಪಾಪವನ್ನು ಹಾಕುವುದನ್ನು ಸಹ, ಆತನ ನಾಶನವನ್ನು ಸಹ ತಿಳಿಸುವಂಥದ್ದಾಗಿದೆ. ಹಾಗಾದರೆ ಸೈತಾನ ತನಗೆ ನಾಶನದ ಇದೆ, ತಾನು ಸಾಯ್ತಕ್ಕಂಥವನಾಗಿದ್ದೇನೆ ಎಂಬುದನ್ನು ಆತನು ಅರ್ಥ ಮಾಡಿಕೊಂಡಿದ್ದಾನೋ? ಹೌದು, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 12ನೇ ವಚನದಲ್ಲಿ, ಆದ್ದರಿಂದ ಪರಲೋಕಗಳಿ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಭೂಮಿಯ ಮೇಲೆ ಮತ್ತು ಸಮುದ್ರದಲ್ಲಿ ಇರುವವರೇ ಅಯ್ಯೋ, ಯಾಕೆಂದರೆ ಸೈತಾನನು ತನಗಿರುವ ಕೆಲವು ಸ್ವಲ್ಪ ಕಾಲವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಸೈತಾನನಿಗೆ ಎಷ್ಟು ಸಮಯವಿದೆ ಪ್ರಿಯರೇ? ಸೈತಾನನು ತಿಳಿದುಕೊಂಡಿದ್ದಾನೆ ನನಗೆ ಸ್ವಲ್ಪ ಕಾಲ ಎಂಬುದಾಗಿ. ಯಾವಾಗ ಈ ರೀತಿಯಾಗಿ ಅರ್ಥ ಮಾಡಿಕೊಂಡನು ಎಂಬುದಾಗಿ ನಾವು ನೋಡುವುದಾದರೆ, ಯಾವಾಗ ಕ್ರಿಸ್ತನು ಮರಣ ಹೊಂದಿ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೇರಿ ಹೋಗಿ ನಮ್ಮ ಮಧ್ಯಸ್ಥಿಕನಾಗಿ ಮಹಾಯಾಜಕ ಸೇವೆಯನ್ನು ಆರಂಭಿಸಿದನೋ ಆವಾಗ ಸೈತಾನನು ತನಗಿರುವುದು ಸ್ವಲ್ಪ ಕಾಲ ಎಂಬುದಾಗಿ ಅರ್ಥ ಮಾಡಿಕೊಂಡನು. ಯಾಕೆಂದರೆ ಕ್ರಿಸ್ತನು ಮರಣ ಹೊಂದಿ ಈ ಲೋಕದಲ್ಲಿ ಕುರಿಮರಿಯಾಗಿ ಮರಣ ಹೊಂದಿದನು. ಪರಲೋಕದಲ್ಲಿ ಈಗ ಮಧ್ಯಸ್ಥಿಕೆಯ ಸೇವೆಯನ್ನು ನಮ್ಮ ಮಹಾಯಾಜಕನಾಗಿ ಆರಂಭಿಸಿದ್ದಾನೆ. ಮಹಾಪರಿಶುದ್ಧ ಸ್ಥಳದಲ್ಲಿ ನ್ಯಾಯ ವಿಚಾರಣೆ ಆರಂಭ ಮಾಡಿದ್ದಾನೆ. ನ್ಯಾಯ ವಿಚಾರಣೆ ಮುಗಿದ ನಂತರ ಎಲ್ಲರ ಪಾಪಗಳನ್ನು ತೆಗೆದುಕೊಂಡು ಬಂದು ಸೈತಾನನ ಪಶುವಾಗಿರ್ತಕ್ಕಂತಹ ಆತನ ಮೇಲೆ ಹಾಕುವಂತವನಾಗಿದ್ದಾನೆ. ಸೈತಾನನು ಇದನ್ನು ಅರ್ಥ ಮಾಡಿಕೊಂಡ ನಿಮಿತ್ತವಾಗಿಯೇ ಮೊದಲನೇ ಘಟನೆ ಅಂದರೆ ಅವನು ಪುನರುತ್ಥಾನ ಹೊಂದಿ ಪರಲೋಕದಲ್ಲಿ ಆರಂಭಿಸಿರ್ತಕ್ಕಂಥ ಸೇವೆ ವಿಚಾರವಾಗಿ ಅವನು ಅರ್ಥ ಮಾಡಿಕೊಂಡು ಅದನ್ನು ನೆರವೇರಿಸಿದ ಕಾರಣದಿಂದ ಆತನು ತಿಳಿದುಕೊಂಡಿದ್ದಾನೆ. ಇನ್ನೇನೋ ಆತನು ನ್ಯಾಯ ವಿಚಾರಣೆಯನ್ನು ಮುಗಿಸಿ ನಾಲ್ಕನೇ ಹಂತವನ್ನು ಮುಗಿಸಿ ಬರ್ತಕ್ಕಂಥವನಾಗಿದ್ದಾನೆ. ಮೊದಲನೇ ಘಟನೆಗೂ ನಾಲ್ಕನೇ ಘಟನೆಗೂ ಇರತಕ್ಕಂಥ ಸಮಯ ಸ್ವಲ್ಪ ಸಮಯ ಎಂಬುದಾಗಿ ಆತನು ಅರ್ಥ ಮಾಡಿಕೊಂಡಿದ್ದಾನೆ. ಆ ನಿಮಿತ್ತವಾಗಿಯೇ ಆತನು ಈ ಲೋಕದ ಎಲ್ಲರನ್ನ ಮರುಗೊಳಿಸುವಂತನಾಗಿದ್ದಾನೆ. ಸೈತಾನ ಹಾಗಾದರೆ ದೇವದರ್ಶನ ಗುಡಾರದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾನೋ? ದೇವದರ್ಶನ ಗುಡಾರದ ಸತ್ಯದ ಬಗ್ಗೆ ಸೈತಾನನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಪ್ರಿಯರೇ? ಹೌದು ಪ್ರಿಯ ಕೇಳುಗರೆ, ಸೈತಾನ ದೇವದರ್ಶನ ಗುಡಾರದವನ್ನ ಲೆಕ್ಕಾಚಾರ ಮಾಡಿ ಸರಿಯಾಗಿ ಅರ್ಥ ಮಾಡಿಕೊಂಡ ನಿಮಿತ್ತವಾಗಿಯೇ ಇವತ್ತು ಬೇರೆಯವರು ದೇವದರ್ಶನ ಗುಡಾರದ ಸತ್ಯವನ್ನ ಅರ್ಥ ಮಾಡಿಕೊಳ್ಳಲು ಆತನು ಬಿಡ್ತಾ ಇಲ್ಲ. ಯಾಕೆಂದರೆ ಜನಗಳು ಈ ದೇವದರ್ಶನ ಗುಡಾರದ ಸತ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಬಿಟ್ಟರೆ ಕ್ರಿಸ್ತನ ಬರೋಣಕ್ಕೆ ಅವರು ಸಿದ್ಧರಾಗ್ತಾ ಇದ್ದರು. ಅವರು ಓದದೇ ಇರುವ ಕಾರಣದಿಂದಲೇ ಅವರಿಗೆ ಕ್ರಿಸ್ತನ ಬರೋಣ ಎಷ್ಟು ಶೀಘ್ರವಾಗಿದೆ ಎಂಬುದನ್ನು ಅವರು ಇನ್ನೂ ಸರಿಯಾದ ರೀತಿಯಲ್ಲಿ ಅರ್ಥಕೊಂಡಿಲ್ಲ. ಅದನ್ನು ಓದದ ಹಾಗೆ ಸೈತಾನನು ಜನಗಳನ್ನು ಮಾಡಿಬಿಟ್ಟಿದ್ದಾನೆ. ಆದರೆ ಯೇಸು ಸ್ವಾಮಿ 1844 ಅಕ್ಟೋಬರ್ 27 ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಿದನು. ಅದಕ್ಕೆ ಪ್ರಕಟಣೆ ಪುಸ್ತಕ 10:6 ತಿಳಿಸತಕ್ಕಂಥದ್ದಾಗಿದೆ, ಇನ್ನು ಸಮಯ ಅವಕಾಶವಿಲ್ಲ ಎಂದು ಮಹಾಶಬ್ದದಿಂದ ಹೇಳುವಂಥವರಾಗಿದ್ದಾರೆ. ಯಾಕೆಂದರೆ ಮೂರನೇ ಘಟನೆ ನಾಲ್ಕನೇ ಘಟನೆಗೂ ಇರತಕ್ಕಂತಹ ಒಂದು ಸಮಯ ಅದು ಅಲ್ಪ ಸಮಯ, ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ಕ್ರಿಸ್ತನು ಹೇಳಿದ್ದಾನೆ. ಮುಂದಿನ ಹಂತವೇನೆಂದರೆ ಮಹಾಯಾಜಕನು ತನ್ನ ಎಲ್ಲಾ ಪಾಪಗಳನ್ನು ತೆಗೆದುಕೊಂಡು ಸೈತಾನನ ಮೇಲೆ ಹಾಕ್ತಕ್ಕಂಥದ್ದು. ಹೇಗೆ ಪಾಪದ ಪಶುವಿನ ಮೇಲೆ ಹಾಕ್ತಕ್ಕಂಥದ್ದಾಗಿತ್ತೋ ಆ ರೀತಿಯಂತೆ ಹಾಕುವಂಥದ್ದಾಗಿದೆ. ಆದರೆ ಪಾಳೆಯವನ್ನು ಶುದ್ಧ ಮಾಡುವುದು ಎಂದರೆ ಪಾಪವನ್ನು ನಾಶ ಮಾಡುವುದು, ಅಂದರೆ ಪಾಪವನ್ನು ಸಂಪೂರ್ಣವಾಗಿ ನಾಶ ಮಾಡುವುದು. ಇದಕ್ಕಾಗಿಯೇ ಇಸ್ರಾಯೇಲರು ಆ ಮಹಾದೋಷ ಪರಿಹಾರಕ ದಿನದಲ್ಲಿ ತಮ್ಮ ಆತ್ಮಗಳನ್ನು ಕುಂದಿಸಿಕೊಂಡು ಉಪವಾಸವಿದ್ದು ಪ್ರಾರ್ಥನೆ ಮಾಡುವಂಥರಾಗಿದ್ದರು. ಯಾಕೆಂದರೆ ಮಹಾಯಾಜಕನು ತನ್ನ ಕೆಲಸವನ್ನು ಮುಗಿಸಿ ಆತನು ಒಂದು ಪಟ್ಟಿಯಲ್ಲಿ ಎಲ್ಲ ಹೆಸರನ್ನು ತೆಗೆದುಕೊಂಡು ಬಂದು ಓದುತ್ತಾ ಇದ್ದನು. ಯಾರ ಹೆಸರು ಆ ಪಟ್ಟಿಯಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದಾಗಿತ್ತೋ ಅವರನ್ನು ಇಸ್ರಾಯೇಲ್ ಪಾಳ್ಯದಿಂದಲೇ, ಅಂದರೆ ಇಸ್ರಾಯೇಲ್ ಕುಲದಿಂದಲೇ ಅವರ ಪೌರತ್ವವನ್ನೇ ಅವರು ರದ್ದುಪಡಿಸಲಾಗುತ್ತಿತ್ತು. ಇದು ಒಂದು ಇಸ್ರಾಯೇಲ್ ಜನರಿಗೆ ಹೇಯವಾದಂಥ ಕೃತ್ಯ ಆಗಿತ್ತು. ಅದೇ ರೀತಿಯಾಗಿ ದೇವರು ನ್ಯಾಯ ವಿಚಾರಣೆಯಲ್ಲಿ ಕುಳಿತಿದ್ದಾನೆ. ಕ್ರಿಸ್ತನು ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ. ನಮ್ಮ ಹೆಸರು ಪಾಪದಿಂದ ಜೀವ ಹೊಂದುವುದಾದರೆ ನಮ್ಮ ಹೆಸರನ್ನ ದೇವರು ಜೀವದಾರ ಪಟ್ಟಿಯಲ್ಲಿ ಬರೆಯುವಂತವನಾಗಿದ್ದಾನೆ. ಆತನು ಯಾರ ಹೆಸರು ಜೀವದಾರ ಪಟ್ಟಿಯಲ್ಲಿ ಬರೆಯಲ್ಪಡ್ತಕ್ಕಂಥದ್ದಾಗಿದ್ದಾರೋ ಅವರು ಪರಲೋಕ ರಾಜ್ಯಕ್ಕೆ ಸಿದ್ಧ. ಯಾರ ಹೆಸರು ಜೀವದಾರ ಪಟ್ಟಿಯಲ್ಲಿ ಇಲ್ಲವೋ ಅವರು ನಿತ್ಯ ನಾಶನಕ್ಕೆ ಸೈತಾನನ ಜೊತೆಯಲ್ಲಿ ಹೋಗುವಂತವರಾಗಿದ್ದಾರೆ. ಸೊ ಹಾಗಾಗಿ ಪ್ರಿಯ ಕೇಳುಗರೆ, ಇನ್ನು ಸ್ವಲ್ಪ ಕಾಲ ಮಾತ್ರ ಇದೆ, ನ್ಯಾಯ ವಿಚಾರಣೆ ಮುಗಿಯುವಂತಹ ಸಮಯ ಆಗಿದೆ. ಹಾಗಾಗಿ ನಮ್ಮ ಪಾಪಗಳನ್ನು ದೇವರ ಕುರಿಮರಿಯ ಮೇಲೆ ಹಾಕುವುದಾದರೆ ದೇವರು ನಮ್ಮ ಪಾಪಗಳನ್ನು ಸಮಿಸುವಂತವನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆತನು ನಂಬಿಗಸ್ತನು ನೀತಿವಂತನಾಗಿದ್ದಾನೆ. ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ, ಸಮಯ ಅವಕಾಶವಿಲ್ಲ, ಸಮಯ ಮುಗಿತಕ್ಕಂಥದ್ದಾಗಿದೆ ಎಂಬುದಾಗಿ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಕ್ರಿಸ್ತನ ಬಳಿಗೆ ಬರೋಣ. ಆತನು ನಮ್ಮ ಮಧ್ಯಸ್ಥಿಕನಾಗಿದ್ದಾನೆ. ನಮ್ಮ ಪಾಪಗಳನ್ನು ಆತನ ಮುಂದೆ ಹರಕೆ ಇಡೋಣ. ಯೋಚಿಸಿರಿ ಪ್ರಿಯ ಕೇಳುಗರೆ, ದೇವರ ಕುರಿಮರಿಯ ಹಿಂದೆ ನಾವು ಹೋಗುವಂಥವರಾಗಿದ್ದೇವಾ ಅಥವಾ ಪಾಪದ ಪಶು ಅಂದರೆ ನಾಶನಕ್ಕೆ ಹೋಗುವಂತಹ ಸೈತಾನನ ಹಿಂದೆ ನಾವು ಹೋಗುವಂಥವರಾಗಿದ್ದೇವ? ದೇವರ ಕುರಿಮರಿ ಕ್ರಿಸ್ತನಾಗಿದ್ದಾನೆ. ಕ್ರಿಸ್ತನನ್ನು ನಾವು ಹಿಂಪಾಲಿಸುವುದಾದರೆ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುವ ಹಾಗೆ ಸಮಯ ಅವಕಾಶವಿಲ್ಲ, ಆತನು ಬರುವಂತವನಾಗಿದ್ದಾನೆ. ಅದಕ್ಕೋಸ್ಕರವೇ ಕೀರ್ತನೆ 27:5 ದಾವೀದ ಹೇಳುವಂತವನಾಗಿದ್ದಾನೆ, ಇಕ್ಕಟ್ಟಿನ ಸಮಯದಲ್ಲಿ ಆತನು ತನ್ನ ಗುಡಾರದಲ್ಲಿ ಬಚ್ಚಿಡುವನು ಎಂಬುದಾಗಿ. ನಮಗೆ ಬರ್ತಕ್ಕಂತಹ ಒಂದು ಕಷ್ಟ, ಸಂಕಟ, ಹಿಂಸೆಯ ಕಾಲ ನಮ್ಮ ಮುಂದೆ ಇದೆ ಪ್ರಿಯ ಕೇಳುಗರೆ. ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಪಾಪಗಳನ್ನ ಹರಕೆ ಇಟ್ಟು ನಮ್ಮ ಹೆಸರು ಜೀವಪಾರ ಪಟ್ಟಿಯಲ್ಲಿ ಬರೆಯುವುದಾದರೆ, ಇರುವುದಾದರೆ ದೇವರು ನಮ್ಮನ್ನ ಆತನ ಗುಡಾರದಲ್ಲಿ ಬಚ್ಚಿಟ್ಟು ಕಾಯುವಂತವನಾಗಿದ್ದಾನೆ. ಯಾಕೆಂದರೆ ನಮ್ಮ ಹೆಸರು ಜೀವದರ ಪಟ್ಟಿಯಲ್ಲಿ ಬರೆಯಲ್ಪಡ್ತಕ್ಕಂಥದ್ದಾಗಿದೆ. ಆ ಪುಸ್ತಕ ಮಹಾಪರಿಶುದ್ಧ ಸ್ಥಳದಲ್ಲಿದೆ. ಅಲ್ಲಿ ನಮ್ಮ ಹೆಸರನ್ನ ಕಾಯ್ದುಕೊಳ್ಳುವುದಾದರೆ ಆತನು ನಮ್ಮನ್ನು ರಕ್ಷಿಸುವಂತವನಾಗಿದ್ದಾನೆ. ಆದರೆ ಪಾಪದ ಪಶುವನ್ನು ಹಿಂಬಾಲಿಸುವುದಾದರೆ ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ, ಸೈತಾನನಿಗೂ ಅವನ ದೂತನಿಗೂ ಬೆಂಕಿ ಸಿದ್ಧವಾಗಿದೆ ಎಂಬುದಾಗಿ. ಹಾಗಾಗಿ ದೇವದರ್ಶನ ಗುಡಾರ ಕೇವಲ ನಮ್ಮನ್ನು ನಾವು ಪರಿಶುದ್ಧಪಡಿಸಿಕೊಂಡು ನೀತಿವಂತರಾಗುವ ವಿಚಾರ ಮಾತ್ರವಲ್ಲ, ಸೈತಾನನ ಅವನತಿ, ದುಷ್ಟರ ಅವನತಿಯನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನೀವು ಯಾರನ್ನು ಹಿಂಬಾಲಿಸ್ತಕ್ಕಂಥವರಾಗಿದ್ದೀರಾ? ದೇವರ ಕುರಿಮರಿಯನ್ನು ಅಥವಾ ಸೈತಾನನ ಕುರಿಮರಿಯನ್ನು? ಯೋಚಿಸಿರಿ. ನಾನು ಕ್ರೈಸ್ತನಾಗಿದ್ದು ಕ್ರಿಸ್ತನ ಜೊತೆಯಲ್ಲಿದ್ದು ಆ ಒಂದು ದೇವರ ಕುರಿಮನೆಯನ್ನು ನಾನು ಹಿಂಬಾಲಿಸುವಂತೆವನಾಗಿದ್ದೇನೆ ಎಂಬುದಾಗಿ ನೀವು ಹೇಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ಹೌದು, ಈ ಒಂದು ಸತ್ಯಕ್ಕೋಸ್ಕರ ಸ್ತೋತ್ರ. ಈ ಸತ್ಯ ಕೇಳುವರ ಹೃದಯದಲ್ಲಿ ನಾಟಿದೆ ಎಂಬುದಾಗಿ ನಾನು ಬಯಸ್ತಕ್ಕಂಥವನಾಗಿದ್ದೇನೆ ಸ್ವಾಮಿ. ಅವರು ಹೌದು, ನಾ ದೇವರ ಕುರಿಮರಿಯನ್ನು ಹಿಂಬಾಲಿಸಬೇಕು, ನನ್ನ ಹೆಸರು ಜೀವದರ ಪಟ್ಟಿಯಲ್ಲಿ ಬರೆದು ಆ ದೇವದರ್ಶನ ಗುಡಾರದಲ್ಲಿ ನಾನು ಸದಾಕಾಲ ಜೀವಿಸಬೇಕು, ಇರಬೇಕು, ನನ್ನನ್ನು ಬರ್ತಕ್ಕಂಥ ಕೇಡಿನಿಂದ ತಪ್ಪಿಸ್ತಕ್ಕಂಥ ದೇವರು ಕ್ರಿಸ್ತನೇ ಎಂಬುದಾಗಿ ಅರಿತುಕೊಂಡು ನಿನ್ನ ಮುಂದೆ ಪಾಪಗಳನ್ನು ಹರಕೆ ಇಟ್ಟು ನಿನ್ನನ್ನು ಹಿಂಬಾಲಿಸುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು, ಅವರನ್ನು ಆಶೀರ್ವದಿಸು ಸ್ವಾಮಿ. ಅಪ್ಪ, ನಿನ್ನ ಬರವಣ ಶೀಘ್ರವಾಗಿದೆ. ಸೈತಾನನನ್ನು ಪಾಪವನ್ನು ನೀನು ನಾಶ ಮಾಡ್ತಕ್ಕಂಥ ದೇವರಾಗಿದ್ದೀಯಾ, ಆದರೆ ನಿನ್ನ ಮಕ್ಕಳನ್ನು ಪರಲೋಕ ರಾಜ್ಯಕ್ಕೆ ನಡೆಸ್ತಕ್ಕಂಥ ದೇವರಾಗಿರುವುದರಿಂದ ನಿನ್ನ ಮೇಲೆ ನಾವು ಎಲ್ಲ ಭಾರವನ್ನು ಹಾಕಿ ನಿನ್ನ ಹಿಂಬಾಲಿಸುವಾಗ ನೀನು ನಮ್ಮನ್ನು ನಡೆಸು, ಆಶೀರ್ವದಿಸು, ನಮ್ಮ ಸಂಗಡ ನೀ ಇದ್ದು ಎಲ್ಲದರಲ್ಲೂ ಜಯವನ್ನು ಕೊಡಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.